ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்தசய்யாய பூர்ண ஜானரசார்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைக்காதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்த்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த நீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுருன் மம. ब्रह्मचर्य हरि प्रीति सुविद्या वादशारिणः इष्टदान कष्टहर्त्रोन्नः विद्यामान्यान् मुनीन् नमः. वादिराज पदद्वन्द्व वारिजासत्तमानसान् विश्वप्रिय गुरुन् वन्दे मन्दोहं देवि शुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शवतो बिम्बसन्निधौ. சிந்தாமணிம் சபக்தானாம் கல்பவ்ருக்ஷம் ஜகாமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமலம் சாந்தம் விஜயாக்யகுரும் பஜே ஸ்ரீ குருப்ரோ நம. ஹரி ஓம். ಭಗವಂತನನ್ನ ಮನಸ್ಸಿಗೆ ಬರಬೇಕು ಅಂತ ತಾತ್ಪರ್ಯ ಇಷ್ಟೇ. ನಮ್ಮ ಇಡೀ ಜೀವನದ ಸಾಧನೆ ಶ್ರೀಹರಿಯನ್ನು ಸದಾ ಆದರಪೂರ್ವಕವಾಗಿ ನೆನೆಯುವುದೇ ಸಾಧನೆ. ಆ ನೆನೆಯಬೇಕಾದರೆ ಮನಸ್ಸಿಗೆ ಅವ ಬರಬೇಕು. ಮನಸ್ಸಿಗೆ ಬರುವುದು ಅಂದರೆ ಮನಸ್ಸಲ್ಲಿ ಮೊದಲೇ ಇದ್ದಾನಲ್ಲ ಅಂದರೆ ಮನಸ್ಸು ಅವನು ಇದ್ದಾನೆ ಎಂಬುದನ್ನು ಗ್ರಹಣ ಮಾಡಬೇಕು. ಬರೀ ಅವನು ಇದ್ದಾನೆ ಅಂತ ಗ್ರಹಣ ಮಾಡಿದರೆ ಸಾಲದು. ಅವ ಈ ಥರ ಇದ್ದಾನೆ ಈ ಥರ ಇದ್ದಾನೆ ಅಂತ ಗ್ರಹಣ ಮಾಡಿ ಅವನ ಪಾದದಲ್ಲೇ ಮನಸ್ಸಿರಬೇಕು. ಅದಕ್ಕೆ ನಮಗಿರೋ ತೊಂದರೆ ಇದು, ದೇವರಲ್ಲೇ ಮನಸ್ಸಿರಬೇಕು, ಇರ್ತಾ ಇಲ್ಲ. ಅದಕ್ಕೆ ಕಾರಣಗಳನ್ನು ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಕಡೆ ಕೂಡ ನಮ್ಮ ಮನಸ್ಸು ದೇವರ ಕಡೆ ಹೋಗದೇ ಇರಲಿಕ್ಕೆ ಕಾರಣ ನಮ್ಮದೇ ಆದ ಪಾಪ. ಭಗವಂತ ಅಂದ, ನಿನ್ನ ಮನಸ್ಸು ನನ್ನ ಕಡೆ ನಿಲ್ತಾ ಇಲ್ಲ. ಅವಾಗಂದ್ರೂ ನಿನ್ನ ಪಾದದಲ್ಲಿ ನಿಲ್ಲದೆ ಬೇರೆ ಕಡೆ ಹೋಗ್ತಾ ಇದೆ ಅಂತ ಹೇಳಿದರೆ ಆ ಬೇರೆ ಕಡೆ ಅಂದರೆ ನೀನಿಲ್ಲದ ಕಡೆ ಆಗಿರಬೇಕು. ನೀನಿಲ್ಲದ ಜಾಗ ಜಗತ್ತಿನಲ್ಲಿ ಯಾವುದಿದೆ? ಅದರಿಂದ ನೀನಿದ್ದ ಕಡೆ ನನ್ನ ಮನಸ್ಸು ಬರ್ತಾ ಇದೆ ಅಂತ ಹೇಳಿದರೆ, ಹೌದಯ್ಯ ನಾನಿದ್ದ ಕಡೆ ಬರ್ತಾ ಇದೆ, ನನ್ನನ್ನು ನೋಡತಾ ಇಲ್ಲ, ಪದಾರ್ಥವನ್ನೇ ನೋಡಿ ಹೋಗ್ತಾ ಇದೆ ಅಂತ ಮತ್ರುವಲ್ಲಿ ಉತ್ತರ ಬಂದಾಗ, ಪದಾರ್ಥವನ್ನೇ ನೋಡತಾ ಇದೆ, ನಿನ್ನನ್ನು ನೋಡತಾ ಇಲ್ಲ ಅಂತ ಹೇಳತಾ ಇದೆಯಪ್ಪ, ಆದರೆ ನನ್ನ ಮನಸ್ಸು ಸ್ವತಂತ್ರವೋ ಅಸ್ವತಂತ್ರವೋ ಅದು ಹೇಳು. ಈ ಮನಸ್ಸು ಅಸ್ವತಂತ್ರ, ನೀನಾಗಿ ಆ ಮನಸ್ಸನ್ನು ಕರ್ಕೊಂಡು ಹೋಗಿ ನಿನ್ನನ್ನು ತೋರಿಸಿದರೆ ನಿನ್ನನ್ನು ನೋಡುತ್ತೆ, ಅಥವಾ ಪದಾರ್ಥ ತೋರಿಸಿದರೆ ಪದಾರ್ಥವನ್ನು ನೋಡುತ್ತೆ? ಹಾ, ವಿನೋದ ಇದು, ಇಡೀ ವಿನೋದ ಅಂತ ಒಬ್ಬರಿಗೊಬ್ಬರು ಕ್ವಶನ್ ಆನ್ಸರ್ಸ್ ತರ ಬರ್ತಾ ಇದೆ. ಹಾಗಾದರೆ ನನ್ನ ಮನಸ್ಸು ನೀನು ಎಲ್ಲಿ ಕರ್ಕೊಂಡು ಹೋದರೆ ಅಲ್ಲಿ ಬರುತ್ತೆ, ನೀನು ನಿನ್ನನ್ನು ತೋರಿಸಿದರೆ ನಿನ್ನ ಕುರಿತು ತಿಳುವಳಿ ಕೊಟ್ಟರೆ ತಿಳ್ಕೊಳ್ಳುತ್ತೆ, ನಿನ್ನನ್ನೇ ನೋಡತ್ತೆ, ಇನ್ನೊಂದು ಮರೆಸಿದರೆ ಮರೆಯತ್ತೆ. ಆದರೆ ನೀನೇ ಇನ್ನೊಂದನ್ನೇ ತಿಳುವಳಿಕೆ ಕೊಟ್ಟು ನಿನ್ನನ್ನೇ ಮರೆಸಿದರೆ ನಿನ್ನನ್ನೇ ಮರೆಯುತ್ತೆ, ಪದಾರ್ಥದಲ್ಲಿ ಕೂತಿರುತ್ತೆ. ನನ್ನ ಮನಸ್ಸಿಗೆ ಸ್ವಾತಂತ್ರ್ಯ ಇಲ್ಲದೆ ಹರಿಯೇ, ನೀನೇ ಅಲ್ಲ ಮಾಡಿಸೋ. ಹೌದಯ್ಯ, ಇಷ್ಟು ಮಾತ್ರ ಅಲ್ಲ ಹರಿಯೇ, ನನ್ನ ಮನಸ್ಸೇ ಅಲ್ಲ, ಎಲ್ಲಾ ಇಂದ್ರಿಯಗಳು, ಶರೀರದ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇಡೀ ಪ್ರಾಣ ಎಲ್ಲ ನಿನ್ನ ಅಧೀನ. ನೀನು ಹೇಗಾಡಿಸಿದರೆ ಹಾಗಾಡತಾ ಇದೆ. ಅಂಥ ಕಾಲಕ್ಕೆ ನನ್ನ ಮನಸ್ಸು ನಿನ್ನ ಕಡೆ ಮುಖ ಮಾಡಿಲ್ಲ, ಅಭಿಮುಖ ಆಗಿಲ್ಲ ಅಂತ ಹೇಳೋದ್ರಲ್ಲಿ ತಾತ್ಪರ್ಯ ಏನು? ಅವಾಗ ಭಗವಂತ ಹೇಳಿದ, ಹೌದಯ್ಯ ನೀನು ಹೇಳಿದ ಸತ್ಯ, ನಿನ್ನ ಮನಸ್ಸು ನಿನ್ನ ಎಲ್ಲಾ ಇಂದ್ರಿಯಗಳನ್ನ ಪ್ರತಿಯೊಂದು ಸಲ ಕೆಲಸ ಮಾಡುವಂತೆ ಮಾಡುವುದು ನಾನೇ, ಪ್ರತಿ ಕ್ಷಣಕ್ಕೂ ಕೆಲಸ ಮಾಡುವಂತೆ ಮಾಡುವುದು ನಾನೇ. ನಿನ್ನ ಮನಸ್ಸನ್ನ ಪದಾರ್ಥದ ಕಡೆಗೆ ಕರ್ಕೊಂಡು ಹೋಗಿ ಅದನ್ನೇ ನೋಡತಾ ನನ್ನ ಕಡೆಗೆ ನೋಡದೇ ಇರುವಂತೆ ಮಾಡಿದ್ದು ನಾನೇ. ಸರಿ ಆಯ್ತಾ? ನಿನ್ನ ಮನಸ್ಸನ್ನ ಪದಾರ್ಥದ ಕಡೆಗೆ ಕರ್ಕೊಂಡು ಹೋಗಿ ಅಲ್ಲಿರುವ ನನ್ನನ್ನು ನೋಡದೆ, ಪದಾರ್ಥದೊಳಗಿರುವ ನನ್ನನ್ನು ನೋಡದೆ ಪದಾರ್ಥವನ್ನೇ ನೋಡುವಂತೆ ಮಾಡಿದ್ದು ನಾನೇ. ಯಾಕೆ ಅಂತ ಕೇಳ್ತೀಯ? ನಿನ್ನ ಪಾಪವೇ ಕೂತಿದೆ, ನಿನ್ನ ಕರ್ಮ ಕೂತಿದೆ. ನಿನ್ನ ಪಾಪಕರ್ಮ ಕೂತಿದ್ದಕ್ಕೆ ನಿನ್ನ ಮನಸ್ಸನ್ನ ನನ್ನನ್ನು ನೋಡದೆ ಪದಾರ್ಥವನ್ನೇ ನೋಡುವಂತೆ ಮಾಡಿದೆ. ಸೊ ನಂದೇನು ಇಲ್ಲ, ನಿನ್ನ ಕರ್ಮಾನುಸಾರ ನಾನು ಮಾಡಿಸ್ತಾ ಇದ್ದೇನೆ ಅಂತ ಉತ್ತರ ಕೊಟ್ಟಾಗ, ಅಯ್ಯ ಆ ಪುಣ್ಯ ಪಾಪ ಆದರೂ ನನ್ನ ಕಟ್ಟಿ ಹಾಕ್ಲಿಕ್ಕಾಗುತ್ತಾ? ಆ ಪುಣ್ಯ ಪಾಪ ಆದರೂ ಜಡ, ಆ ಜಡವಾದ ಪುಣ್ಯದಲ್ಲಿ ಪುಣ್ಯ ನಾಮಕನಾಗಿ ನೀನೇ, ಪಾಪದಲ್ಲಿ ಪಾಪ ನಾಮಕನಾಗಿ ಹೆಸರಿಟ್ಟುಕೊಂಡು ನೀನೇ ಅದರ ಮೂಲಕ ಕಟ್ಟಿ ಹಾಕೋದು ನೀನೇ ಅಲ್ವಾ? ಹೌದು, ನಾನೇ ಅದರ ಮೂಲಕ ನಿನಗೆ. ಒಂದು ವೇಳೆ ನಿನಗೆ ವಿಶೇಷವಾಗಿರತಕ್ಕಂತಹ ಚರಣವರ್ಣಾದಿಗಳಿದ್ರೆ ಅದು ಕಟ್ಟಿ ಹಾಕ್ತಾ ಇತ್ತು, ಆದರೆ ನಿನಗೆ ಸ್ವಾತಂತ್ರ್ಯ ಇಲ್ಲ, ಅದಕ್ಕೂ ಸ್ವಾತಂತ್ರ್ಯ ಇಲ್ಲ. ನಾನೇ ನಿಂತು ನಿನ್ನ ಬಂಧನ ಏನಿದೆ ತೋರಿಕೊಡುತ್ತಾ ಇದ್ದೇನೆ ಅಷ್ಟೇ. ಸರಿ ಸ್ವಾಮಿ, ಇವಾಗ ಏನಂತೀಯ? ನಿನ್ನ ಪಾಪಕರ್ಮ ಕೂತಿದೆ, ಅದಕ್ಕೆ ನಾನು ನಿನ್ನ ಮನಸ್ಸನ್ನು ನನ್ನ ಕಡೆಗೆ ಬಾರದಂತೆ ಮಾಡುತ್ತಾ ಇದ್ದೇನೆ. ಮುಂದೇನು? ನಿನ್ನ ಪಾಪಕರ್ಮ ಹೋದರೆ ನನ್ನ ಕಡೆಯೇ ನಿನ್ನ ಮನಸ್ಸು ಬರಲಿಕ್ಕೆ ಬೇಕಾದ ಪುಣ್ಯ ಬಂದರೆ, ಪಾಪ ಹೋದರೆ ನಿನ್ನ ಮನಸ್ಸನ್ನ ನನ್ನ ಕಡೆಗೇ ಬರುವಂತೆ ಮಾಡುತ್ತೇನೆ. ಹಾಗಾದರೆ ನಮ್ಮ ನಿತ್ಯ ಈ ಕರ್ಮಾನುಷ್ಠಾನ ಸಾಧನೆಯ ತಾತ್ಪರ್ಯ ಏನು ಅಂದರೆ, ಭಗವಂತನ ಕಡೆಯೇ ಮನಸ್ಸು ಹೋಗಿ ದೇವರಲ್ಲೇ ಇರಲಿಕ್ಕೆ ಅಡ್ಡಿಯಾದ ಪಾಪ ಕಳಕೊಳ್ಳೋದು, ದೇವರಲ್ಲೇ ಮನಸ್ಸು ನಿಲ್ಲಲಿಕ್ಕೆ ಬೇಕಾದ ಪುಣ್ಯ ಗಳಿಸೋದು. ಪುಣ್ಯ ಗಳಿಸಬೇಕು, ಪಾಪ ಕಳ್ಕೋಬೇಕು, ಎರಡೂ ಸಾಧನೆಯ ತಾತ್ಪರ್ಯ. ಆ ಎರಡು ಸಾಧನೆ, ಪುಣ್ಯ ಗಳಿಸೋದು ಪಾಪ ಕಳ್ಕೊಳ್ಳೋದು, ತಾತ್ಪರ್ಯ ಏನು ಅಂದರೆ ದೇವರಲ್ಲೇ ಮನಸ್ಸು ನಿಲ್ಲೋದು ಅಂತ ಕೊನೆ ಗುರಿ ಅಲ್ಲಿಗೆ ಬರಬೇಕು. ಅವಾಗ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಈ ಪುಣ್ಯ ಪಾಪ ಎರಡೊಳಗೆ ನೀನೇ ಇದ್ದುಕೊಂಡು ಕಟ್ಟೆ ಹಾಕ್ತಾ ಇದೆಯಲ್ಲ, ಇವಾಗಂತೂ ನೀನು ಹೇಳ್ತಾ ಇದೀಯ ನನ್ನ ಪಾಪಕರ್ಮ ಕೂತಿದೆ, ಅದರ ಪ್ರಕಾರವೇ ನೀನು ನನ್ನ ಮನಸ್ಸನ್ನ ಆ ವಸ್ತುಗಳ ಕಡೆಗೆ ಕರ್ಕೊಂಡು ಹೋಗ್ತೀಯ, ವ್ಯಕ್ತಿಗಳ ಕಡೆಗೆ ಕರ್ಕೊಂಡು ಹೋಗ್ತೀಯ, ಅದರೊಳಗಿರುವ ನಿನ್ನ ಕಡೆ ನನ್ನ ಮುಖವನ್ನ, ನನ್ನ ಮನಸ್ಸು ಮುಖ ಮಾಡದಂತೆ ಮಾಡುತ್ತಾ ಇದೀಯ. ಸರಿ, ಈ ಪಾಪಕರ್ಮ ಹೋಗಬೇಕಾದರೆ ನಾನೇನು ಮಾಡಲಿ? ಏನು ಮಾಡಿದರೆ ಹೋಗುತ್ತೆ? ಅದಕ್ಕೆ ಉತ್ತರ ಕೊಡತಾ ಇದ್ದಾರೆ. ಅಯ್ಯ, ಇಷ್ಟು ರಹಸ್ಯ ಇದೆ. ಏನದು? ಭಗವಂತ ಏನೋ ಹೇಳ್ತಾ ಇದ್ದಾನೆ ಶಾಸ್ತ್ರದಲ್ಲಿ, ನಿಮ್ಮನ್ನು ನಾನು ಸಾಧನಾ ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ನಿಮ್ಮ ಕರ್ಮಾನುಸಾರ. ಎಲ್ಲರೂ ಹೇಳೋದು ತಾನೆ, ದೇವರು ನಮ್ಮ ಕರ್ಮಾನುಸಾರವೇ ನಮಗೆ ಮಾಡಿಸ್ತಾನಾದ್ದರಿಂದ ಆ ಕರ್ಮಫಲ ನಮಗೆ ಸಂಬಂಧ. ಬಹಳ ಜನ ಅಂತಾರೆ, ದೇವರು ಮಾಡಿಸಿದ್ದಲ್ಲ, ದೇವರಿಗೆ ಹೋಗ್ಬೇಕು, ನಮ್ಗ್ಯಾಕೆ? ಇಲ್ಲ, ದೇವರೇ ಮಾಡಿಸೋದು, ಈಗ ದೇವರಿಗೆ ಬರಲಿ. ದೇವ ಅಂದ, ನನ್ನ ಖುಷಿ ಪ್ರಕಾರ ನಾ ಮಾಡಿಸಿದ್ರೆ ಹೀಗೆ ಬರ್ತಿತ್ತು, ನಿಮ್ಮ ಕರ್ಮಾನುಸಾರವೇ ಮಾಡಿಸಿದೆ, ಅದಕ್ಕೆ ನಿಮಗೇ ಬರುತ್ತೆ, ನಿಮಗೇ ಬರುತ್ತೆ. ಹೇಗಿದೆ ಭಗವಂತ ಮಾಡಿಸೋದು ಅಂದ್ರೆ, ಎಲ್ಲ ಪ್ಯಾರಾಲಿಸಿಸ್ ಪೇಷಂಟ್ಸ್, ಆದರೆ ಒಬ್ಬರಿಗೆ ಒಂದೊಂದು ಕಾಯಿಲೆ ಕೂತಿದೆ, ತಕ್ಕಂತೆ ಅವ್ರಿಗೆ ಆಹಾರ ಆಗ್ಬೇಕು, ಒಬ್ಬನೇ ಮಾಡಬೇಕು ಎಲ್ಲರಿಗೂ, ಒಂದೇ ತರ ಮಾಡಲಿಕ್ಕಿಲ್ಲ. ಅಲ್ಲಿ ಕಂಡೀಷನ್ ಏನು? ಅವರವರು ಆ ಪದಾರ್ಥ ತಂದುಕೊಂಡಿರ್ತಾರೆ, ಅವರ ಪದಾರ್ಥ ಸ್ಟಾಕ್ ಕೂತಿದೆ, ಅವರವರು ಸಪರೇಟ್ ಸಿಸ್ಟಮ್ ಎಲ್ಲ ಒಳ್ಳೆ ಗಿಲೆ ಎಲ್ಲ ಇದೆ. ಇವನೊಬ್ಬರೇ ಅವರವರ ಪದಾರ್ಥಗಳೇನಿವೆ ಅದೆಲ್ಲ ಅಡಿಗೆ ಮಾಡಿ ಅವರಿಗೆ ಉಣಿಸಬೇಕು. ಅಲ್ಲಿ ಏನಿದೆ, ಇವನೇ ಅಡಿಗೆ ಮಾಡಿ ಹೀಗೆ ಉಣಿಸಲಿಕ್ಕಿಲ್ಲ, ಅವರೇ ಅಡಿಗೆ ಮಾಡಿಕೊಂಡು ಊಟ ಮಾಡಬೇಕು. ಪ್ಯಾರಾಲಿಸಿಸ್ ಪೇಷಂಟ್ಸ್ ಆಗತ್ತಾ? ಆಗಲ್ಲ. ಮತ್ತೇನ್ ಮಾಡಬೇಕು? ಇವನೇ ಮಾಡಬೇಕು, ಅವರ ಕೈ ಹಿಡಿದು ಮಾಡಿಸಿ. ಆ ಪ್ಯಾರಾಲಿಸಿಸ್ ಪೇಷಂಟ್ ಕೈ ಹಿಡ್ಕೊಂಡು ಅವನ ಪ್ರಕಾರ ಎಲ್ಲ ಮಾಡಿಸಿ ಅವನ ಕೈಯಲ್ಲೇ ತುತ್ತ ಹಾಕಿ ಅವನ ಬಾಯಿಯಿಂದಲೇ ಅವನ ಬಾಯಿಗಿಟ್ಟು ಕೂಣಿಸಬೇಕು. ಇಷ್ಟು ದೇವರು ಮಾಡಿಸ್ತಾ ಇರೋದು. ಯಾರಿಗೂ ಏನು ಕೈಲಾಗಲ್ಲ, ಅವನೇ ಎಲ್ಲ ಮಾಡಿಸ್ತಾನೆ. ನಮಗೆ ಕೈಲಾಗಲ್ಲ ಅಂಬುದು ಕೂಡ ನಮಗೆ ಆಶ್ಚರ್ಯ ಆಗಿರುತ್ತೆ. ಹೌದಾ ಅನ್ನುವಷ್ಟು ರೀತಿಯಲ್ಲಿ ಭಗವಂತ ಮಾಡಿಸ್ತಾ ಇದ್ದಾನೆ, ಆ ತಿಳುವಳಿಕೆ ಕೊಡ್ತಾ ಇದ್ದಾನೆ. ಇನ್ನ ಈ ಪಾಪಕರ್ಮ ಕೂತಿದೆ, ಈ ಪಾಪಕರ್ಮ ಹೋಗಬೇಕಾದ್ರೆ ನಾನೇನು ಮಾಡಲಿ ಹರಿ? ಅವಾಗ ಹೇಳ್ತಾ ಇದ್ದಾರೆ, ಆ ಪುಣ್ಯ ಕರ್ಮದಲ್ಲಿ ಪಾಪಕರ್ಮದಲ್ಲಿ ಎರಡೂ ಕಡೆ ಕೂಡ ನಮ್ಮಿಂದ ಕರ್ಮಗಳಾಗ್ತಾ ಹೋಗ್ತಾ ಇರುತ್ತಲ್ಲ, ಆ ಕರ್ಮಗಳಾಗ್ತಾ ಇದ್ರೆ ಭಗವಂತನ ರೂಪಗಳು ಪ್ರಕಟ ಆಗ್ತಾ ಇರುತ್ತೆ ಕರ್ಮಗಳಲ್ಲಿ. ಕರ್ಮದಲ್ಲಿ ಪ್ರಕಟ ಆಗುವಂತಹ ಭಗವಂತನ ರೂಪಗಳನ್ನ ಯಾರು ಚಿಂತನೆ ಮಾಡಿ ಆ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುತ್ತಾರೋ, ಇದನ್ನ ಐಕ್ಯ ಚಿಂತನಂ ಪರಮಾರ್ಚನಂ ಅಂತಾರೆ. ಭಗವತ್ ರೂಪಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವುದು, ಐಕ್ಯ ಚಿಂತನೆ ಮಾಡುವುದೇ ದೊಡ್ಡ ಅರ್ಚನ. ಅಂತಹ ಕಾಲಕ್ಕೆ ನಮ್ಮ ಕರ್ಮಗಳು, ಆ ಪುಣ್ಯಕರ್ಮ ಆಗಲಿ ಪಾಪಕರ್ಮ ಆಗಲಿ, ಅಲ್ಲಿ ಭಗವದ್ ರೂಪಗಳು ಪ್ರಕಟ ಆಗ್ತಾ ಇರುತ್ತೆ. ಅದನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಇದು ನಿನ್ನ ಅಧೀನ ಹರಿ ಅಂತ. ಕರ್ಮ ಸಮರ್ಪಣ ಅಂದ್ರೆ ಏನು? ಬಾಳೆಹಣ್ಣು ದೇವರ ನೈವೇದ್ಯ ಕೊಟ್ಟಂತೆ ಕೊಡೋದಲ್ಲ, ಪುಣ್ಯ ಪಾಪಗಳೆರಡೂ ಭಗವಂತ ಸ್ವೀಕಾರ ಮಾಡಲ್ಲ. ಮತ್ತೇನು ಮಾಡುತ್ತಾನೆ? ಪುಣ್ಯ ಪಾಪಗಳನ್ನ ದೇವರಿಗೆ ಅಧೀನ ಚಿಂತನೆ ಮಾಡೋದು. ಯಾಕೆ ದ್ವಾಸುಪರ್ಣ ಶ್ರುತಿ ಏನು ಹೇಳ್ತಾ ಇದೆ? ಒಂದೇ ಈ ದೇಹವೆಂಬ ವೃಕ್ಷದಲ್ಲಿ ಎರಡು ಪಕ್ಷಿಗಳಿವೆ, ಒಂದು ಪಕ್ಷಿ ಉಣ್ಣೋದೇ ಇಲ್ಲ, ಇನ್ನೊಂದು ಪಕ್ಷಿ ಉಣತಾನೇ ಇರುತ್ತೆ. ಉಣ್ಣುವ ಪಕ್ಷಿ ಬಡಕಲಾಗಿರುತ್ತೆ, ಉಣ್ಣದ ಪಕ್ಷಿ ಚೆನ್ನಾಗಿರುತ್ತೆ. ಈ ಉಣ್ಣದ ಪಕ್ಷಿ ಅಂದ್ರೆ ಏನು ಉಣ್ಣಲ್ಲ ಅಂತ ಪ್ರಶ್ನೆ. ಅಂದ್ರೆ ಹೇಳುತ್ತೆ, ಈ ಎರಡನೇ ಪಕ್ಷಿ ಉಣ್ಣೋದು ಯಾವುದು? ಈ ಪಕ್ಷಿ ಉಣ್ಣಲ್ಲ. ಈ ಎರಡನೇ ಪಕ್ಷಿ ಉಣ್ಣೋದು ಯಾವುದು ಅಂದ್ರೆ ಕರ್ಮ ಫಲ, ಪುಣ್ಯ ಕರ್ಮದ ಫಲ, ಪಾಪ ಕರ್ಮದ ಫಲ. ಈ ಎರಡನ್ನ ಉಣ್ಣೋದು ಜೀವ ಎಂಬ ಪಕ್ಷಿ. ಭಗವಂತ ಆ ಪಕ್ಷಿ ಈ ಎರಡೂ ಕರ್ಮದ ಫಲವನ್ನ ತಿನ್ನಲ್ಲ. ನಾವು ತಪ್ಪು ತಿಳ್ಕೊಂಡಿರ್ತೇವೆ, ನಾವು ಪುಣ್ಯ ಅರ್ಪಣೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡಿಬಿಡ್ತಾನೆ, ಪಾಪ ಮಾತ್ರ ತಗೊಳ್ಳಲ್ಲ ಅಂತ. ಎರಡೂ ತಗೊಳ್ಳಲ್ಲ, ಕರ್ಮದ ಫಲ ತಿನ್ನುವ ಕರ್ಮ ಅವನಿಗಿಲ್ಲ ಅಲ್ವಾ. ಅದರಿಂದ ಎರಡೂ ಕರ್ಮದ ಫಲವನ್ನ ಭಗವಂತನಿಗೆ ಅರ್ಪಣೆ ಮಾಡುವುದು ಅಂದ್ರೆ ಅವನ ಅಧೀನ ಚಿಂತನ. ಇದು ನಿನ್ನ ಅಧೀನ ಅಂದ್ರೆ ಅರ್ಥ, ನಾನೇ ತಿನ್ನಬೇಕು, ಇದು ನನ್ನದೇ ಫಲ, ತಿನ್ನಲಿಕ್ಕೆ ಯೋಗ್ಯತೆ ಇಲ್ಲ, ಸ್ವಾತಂತ್ರ್ಯ ಇಲ್ಲ, ನೀನೇ ಉಣಿಸು ಹರಿಯೇ ಅಂತ ದೇವರ ಅಧೀನ ಚಿಂತನೆ ಮಾಡೋದು. ಭಗವಂತ ಅದನ್ನ ನಮಗೆ ಉಣಿಸ್ತಾನೆ, ಉಣಿಸೋ ಕಾಲಕ್ಕೆ ಬಿಡುಗಡೆ ಮಾಡುತ್ತಾನೆ. ಅದರಲ್ಲಿ ಏನು ಹೇಗೆ ಉಣಿಸಬೇಕು ಎಂಬುದು ಅವನಿಗೆ ಗೊತ್ತು. ಹಾಗಾದರೆ ನಾವು ಮಾಡಿದ ಪುಣ್ಯ ಪಾಪದ ಕರ್ಮಗಳಲ್ಲಿ ಏನು ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇವೆ, ಆ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ಹೇ ಸ್ವಾಮಿ ಅಂದರೆ ಒಂದು ಕರ್ಮ ಆಗಬೇಕಾದ್ರೆ ಇಂದ್ರಿಯಗಳ ವ್ಯಾಪಾರ ಆಗಬೇಕು, ಇಂದ್ರಿಯಗಳಿಂದ ಕೆಲಸ ಆಗಬೇಕು. ಇಂದ್ರಿಯಗಳಿಂದ ಕೆಲಸ ಆಗಬೇಕಾದರೆ ಒಳಗಿಂದ ಬಿಂಬನಿಂದ ಹಿಡಿದುಕೊಂಡು ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹದಲ್ಲಿ ಆಯಾ ಇಂದ್ರಿಯಗಳಲ್ಲಿ ವ್ಯಾಪಾರ ಆಗಬೇಕಾದ್ರೆ ಅಷ್ಟಷ್ಟು ಭಗವದ್ ರೂಪಗಳು, ದೇವತೆಗಳ ರೂಪಗಳು ಹುಟ್ಟಿ ಬರುತ್ತೆ. ಬಂದ್ರೆ ಹೊರತು ಒಂದು ಕೆಲಸ ಅಂತ ಆಗಲ್ಲ. ಅಷ್ಟು ಕೆಲಸ ಆದರೆ ಆ ರೂಪಗಳೆಲ್ಲ ಹುಟ್ಟಿದ್ದನ್ನ ನಾವು ತಿಳಿಯಬೇಕು. ಇಷ್ಟು ರೂಪಗಳು ಹುಡ್ತಾ ಇವೆ ಅಂತ ತಿಳ್ಕೊಂಡು ಆ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡಿದರೆ ಅದನ್ನೇ ಕರ್ಮ ಸಮರ್ಪಣ ಅಂತಾರೆ, ಅಂದರೆ ಭಗವಂತನಿಗೆ ಅರ್ಪಣೆ. ಇನ್ನ ಕರ್ಮ ಫಲ ಸಮರ್ಪಣ ಅಂತ ಹೇಳಿದರೆ ಕರ್ಮ ಮಾಡಿರುವ ಕಾಲಕ್ಕೆ ಹುಟ್ಟಿದ ಭಗವದ್ ರೂಪಗಳು ಭಗವಂತನಿಗೆ ಐಕ್ಯ ಚಿಂತನೆ ಮಾಡಿದ್ದಾಯಿತು. ಕರ್ಮ ಫಲ ಸಮರ್ಪಣ ಅಂದರೆ ಕರ್ಮದ ಫಲದ ರೂಪದಲ್ಲಿರುವ ಭಗವದ್ ರೂಪವನ್ನ ಭಗವಂತನ ಅಧೀನ ಚಿಂತನ, ಅಂದ್ರೆ ಆ ಕರ್ಮ ಫಲವನ್ನ ಭಗವಂತನ ಅಧೀನ ಚಿಂತನೆ ಮಾಡೋದು. ಇದೇ ಇದನ್ನ ಉಣಿಸಬೇಕು ಹರಿಯೇ ಅಂತ. ಅವಾಗ ಭಗವಂತ ಅದ ಸ್ವೀಕಾರ ಮಾಡಿ, ಹೇಗೆ ಚಿಕ್ಕ ಮಗು ಇರುತ್ತೆ, ಅದಕ್ಕೆ ಯಾರೋ ಮೂಸಂಬಿ ಹಣ್ಣು ಯಾವುದೋ ಸುಲಿದು ತಿನ್ನಬೇಕಾದ ಹಣ್ಣು ಕೊಟ್ಟಿರ್ತಾರೆ, ಅದಕ್ಕೆ ಸುಲಿಲಿಕ್ಕೆ ಬರಲ್ಲ. ಅಂತಹ ಕಾಲಕ್ಕೆ ಭಗವಂತ ತನ್ನ ತಾಯಿ ಹತ್ರ ಬಂದು ಕೊಡುತ್ತದೆ. ಕೊಡೋ ಕಾಲಕ್ಕೆ ನೀ ತಿನ್ನು ಅಂತ ಕೊಡಲ್ಲ, ಸುಲಿದು ಕೊಡು ಅಂತಾನೆ ಕೊಡು. ಹೌದು ತಾನೆ? ಆ ಕೊಟ್ಟಾಗ್ಲಿಂದ ಸುರಿಯೋ ಕಾಲಕ್ಕೆ ಆ ಕೈ ಹತ್ತಾ ಇರುತ್ತೆ, ಎಲ್ಲಿ ತಿನ್ಬಿಡ್ತಾರೋ ಅಂತಾರೆ, ಅದಕ್ಕೆ ನೀ ತಿನ್ಬೇಡ ನನ್ ಕೊಡು ಅಂತಾನೆ ಕೈ ಹಾಕ್ತಾ ಇರುತ್ತೆ. ಆ ಹಾಕೋ ಕಾಲಕ್ಕೆ ನೋಡಿ ಸಹಜವಾಗಿ, ಆ ತಂದಾಗ ಹಣ್ಣಲ್ಲಿ ಒಂದೋ ಎರಡೋ ತೊಳೆ ಸ್ವಲ್ಪ ಸರಿಯಾಗಿಲ್ಲ. ಅಂತ ಕಾಲಕ್ಕೆ ತಾಯಿ ಏನು ಮಾಡುತ್ತಾಳೆ? ಮೆಷಿನ್ ತರ, ನೋಡು ನಿನ್ನನ್ನು ತಂದು ಕೊಟ್ಟಿದೀಯ, ಇದರಲ್ಲಿ ಎರಡು ಸರಿ ಇಲ್ಲ, ಆದ್ದರಿಂದ ನಾನು ನನ್ನ ಮೆಷಿನ್ ಲಕ್ಷಣ ಏನು ಅಂದ್ರೆ ನೀನೇನು ಕೊಟ್ಟರು ನಾನು ಡಬಲ್ ಅಲ್ಲ ತ್ರಿಬಲ್ ಅಲ್ಲ ತುಂಬಾ ಮಾಡಿಕೊಡ್ತೇನೆ, ಒಳ್ಳೇದು ಕೊಟ್ಟಿಯಲ್ಲ ನನಗೆ ನಿನಗೆ ಹೆಚ್ಚು ಮಾಡಿಕೊಡ್ತೇನೆ, ಕೆಟ್ಟದ್ದು ಕೊಟ್ಟಿಯಲ್ಲ ಅದನ್ನು ಡಬಲ್ ಮಾಡಿಕೊಡ್ತೇನೆ ಅಂತ ತಾಯಿ ಆ ಕೊಟ್ಟ ಹಣ್ಣಲ್ಲಿ, ಆ ಕೂಸಿನ ಹಣ್ಣಲ್ಲಿ ಎರಡು ತೊಳೆ ಕೊಳತು ಹೋಗಿದ್ರೆ ಅದಕ್ಕೆ ಹತ್ತು ತೊಳೆ ಕೊಳತು ಹೋಗಿದ್ರೆ ತಂದು ಬಾಯಲ್ಲಿಡ್ತಾಳಾ? ಮತ್ತೇನ್ ಮಾಡ್ತಾಳೆ, ಅದು ತೆಗೆದು ಒಳ್ಳೇದು ಕೊಡುತ್ತಾಳೆ. ಆ ಒಳ್ಳೇದು ಚೂರೇ ಉಳಿಯಿತು, ಅದಕ್ಕೆ ಇನ್ನೊಂದು ಚೂರು ಒಳ್ಳೇದು ತಂದು ಬಾಯಲ್ಲಿಡ್ತಾರೆ. ಈ ತಾಯಿಯೇ ಹೀಗಿದ್ರೆ ಭಗವಂತ ಹೇಗಿರಬೇಕು? ಮತ್ತೆ ದೇವರನ್ನ ಮೆಷಿನ್ ತರ ಟ್ರೀಟ್ ಮಾಡಿದರೆ ಹೇಗೆ? ಅದಕ್ಕೆ ಕಾರಣ ಏನ್ರಿ? ಅಲ್ಲ, ನಿಮ್ಮ ಮಧ್ವಾಚಾರ್ಯರ ಮಾತೇ ಕಾರಣ ಅಲ್ವಾ? ಅಕ್ಷಯಂ ಕರ್ಮ ಯಸ್ಮಿನ್ ಪರೇಶ್ವರ್ಪಿತಂ, ದೇವರಿಗೆ ಯಾವ ಕರ್ಮ ಕೊಟ್ಟರು ಅಕ್ಷಯ ಆಗ್ಬಿಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪುಣ್ಯ ಕರ್ಮ ಕೊಟ್ಟರು ಅಕ್ಷಯ ಆಗುತ್ತೆ, ಪಾಪ ಕರ್ಮ ಕೊಟ್ಟರು ಅಕ್ಷಯ ಆಗುತ್ತೆ. ಮಿಷಿನ್ ಥರ ಇಲ್ಲ ಅಂದ್ರು ಭಗವಂತ ಎಲ್ಲರನ್ನ ಮೀರಿದ ತಾಯಿ ಆತ. ಅದಕ್ಕೆ ಹೇಳ್ತಾರೆ ಅಕ್ಷಯ ಶಬ್ದದಲ್ಲೇ ಎರಡರ್ಥ ಕೊಡಿಸಿದ್ದಾರೆ ಆಚಾರ್ಯರು. ಒಂದು ಅಕ್ಷಯ ಅಂದ್ರೆ ಕ್ಷಯ ರಹಿತ ಅಂತ, ಕ್ಷಯ ರಹಿತ ಅಂತ. ಇನ್ನೊಂದು ಅಕ್ಷಯ ಶಬ್ದಕ್ಕರ್ಥ ಅಶೇಷ ಕ್ಷಯ ಅಂತರ್ಥ, ಪೂರ್ಣ ನಾಶ ಅಂತರ್ಥ. ದೇವರಿಗೆ ಎರಡೂ ರೀತಿಯಾದ ಕರ್ಮವನ್ನು ನಾವು ಅರ್ಪಣೆ ಮಾಡಿದಾಗ, ಯಾವುದು ಪುಣ್ಯಕರ್ಮ ಪಾಪಕರ್ಮ, ನಿನ್ನ ಅಧೀನವಯ್ಯ, ನಾನು ಉಣಬೇಕಾಗಿದ್ದು ನನಗಾಗಲ್ಲ, ನೀನೇ ಉಣಿಸಬೇಕು, ನಿನ್ನ ಧ್ವಜ, ನೀನು ಬೇಕಾದರೂ ಮಾಡು ಅಂತ ಹೇಳಿದಾಗ, ಭಗವಂತ ಪುಣ್ಯಕರ್ಮವನ್ನು ವೃದ್ಧಿ ಮಾಡಿ ಅಕ್ಷಯ ವೃದ್ಧಿ ಮಾಡಿ ಪಾಪಕರ್ಮವನ್ನು ಅಶೇಷ ಕ್ಷಯ ಮಾಡುತ್ತಾನೆ. ಇದು ಆಚಾರ್ಯರು ಹೇಳಿದರೆ ನಾವು ಆ ಮಾತನ್ನು ತಗೊಂಡು ಎಟಿಎಂ ಮಿಷಿನು ಯಾವುದೋ ಮಿಷಿನ್ ತರ ದೇವರಿಗೆ ಹಾಕ್ಬಿಟ್ರಾಯ್ತು, ಎರಡೂ ಡಬಲ್ ಆಗಿ ಬರುತ್ತೆ, ಪಾಪವೂ ಡಬಲ್ ಆಗುತ್ತೆ ಪುಣ್ಯವೂ ಡಬಲ್ ಆಗುತ್ತೆ ಅಂದ್ರೆ ಅದೇ ಮಿಷಿನಾ ಭಗವಂತ ಇಲ್ಲಲ್ವಾ? ಆದರೆ ಅದನ್ನ ಅಪಾರ್ಥ ಮಾಡಿಕೊಂಡವರು ಕೆಲವರಾದರು. ಏನಾದರೂ ಅಂದ್ರೆ ಆ ಪಾಪ ಕರ್ಮ ಆಯ್ತಪ್ಪ, ಭಗವಂತನೇ ನನ್ನ ನಿಂತು ಮಾಡಿಸಿದ, ಅಮ್ಮ ಎಚ್ಚರ ಬಂತು, ದೇವ ನಿನ್ನ ಅಧೀನ ಅಂತ ಹೇಳಿದೆ, ಹಾಗಾದ್ರೆ ಎಲ್ಲ ನಾಶ ಮಾಡಿಬಿಡ್ತಾನ ಪುಣ್ಯವನ್ನ ಪಾಪವನ್ನ? ಅದನ್ನ ದಾಸರಾಜ್ ಹೇಳ್ತಾರೆ, ಪುಣ್ಯ ಪಾಪಗಳು ಅರ್ಪಿಸವನಡಿಗೆ ಅಂತ ಹೇಳಿ, ಆ ಪುಣ್ಯ ಅರ್ಪಿಸಿ ಪಾಪವನ್ನು ಅರ್ಪಿಸಿದಾಗ ಪುಣ್ಯವನೇ ಕೊಂಡು ಪಾಪವ ಭಸ್ಮವನೇ ಮಾಡಪ್ಪ ಅಂತಾರೆ. ಅಂದ್ರೆ ಇವತ್ತು ನಾನು ಪಾಪ ಮಾಡಿದೆ, ಯಾರೋ ತಲೆ ಎತ್ಕೊಂಡು ಕಲ್ಲಾಕ್ಬಿಡದೆ, ಚಿಂತನೆ ಬಂತು ಏನಂತ, ಸ್ವಾಮಿ ನೀನೇ ಮಾಡಿಸಿದ್ದು ಅಂತ ಕೃಷ್ಣ ಅರ್ಪಣ ಅಂದೆ, ಮುಗಿದೋಯ್ತು, ಯಾರು ಭಸ್ಮ ಆಗುತ್ತಾ? ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಅದು ಯಾವ ರೀತಿ ಕ್ರಮ ಅಂದರೆ, ಭಗವಂತ ನಮ್ಮಿಂದ ತಪ್ಪನ್ನ ಮಾಡಿಸಿದಾಗ ಭಗವಂತ ನಮ್ಮಲ್ಲಿ ಪಶ್ಚಾತ್ತಾಪ ಕೊಟ್ಟೇ ಕೊಡತಾನೆ. ಅಂದರೆ ಅಯ್ಯೋ ನನ್ನಿಂದ ಆಗಬಾರದಾಗಿತ್ತು, ಆಗಿತ್ತು, ಇದು ನಾನಾಗಿ ಸ್ವತಂತ್ರನಾಗಿ ಮಾಡಲಿಲ್ಲ, ನೀನೇ ಮಾಡಿಸಿದ್ಯ, ಇಲ್ಲಿ ನೋಡಿ ಪಶ್ಚಾತ್ತಾಪ ಪಡಬೇಕು ಅಂತ ಹೇಳ್ತಾರೆ. ಕರ್ಮ ಸಮರ್ಪಣೆ ಮಾಡುವಾಗ ಪಾಪಕರ್ಮವನ್ನು ಭಗವಂತನಿಗೆ, ಸ್ವಾಮಿ ಮಾಡಿಸಿದ್ದು ನೀನೇನಯ್ಯ, ಆದರೆ ಅದಕ್ಕೆ ಕಾರಣ ಯಾವುದು? ನನ್ನ ದೋಷ, ನನ್ನ ದೋಷ ಇದ್ದದ್ದಕ್ಕೆ ನೀ ಮಾಡಿಸಿದ್ದೀಯಾ ಅಂದ್ರೆ ದುಃಖ ಪಡಬೇಕಂತೆ. ಆ ದುಃಖವೂ ಇಲ್ಲದೆ ಖುಷಿಯಿಂದ ಮಾಡಿದ ಪಾಪಕರ್ಮವನ್ನ ದೇವರಿಗೆ ನಿನಗರ್ಪಿತ ಅಂದ್ರೆ ಭಗವಂತ ಅದನ್ನು ಸ್ವೀಕಾರ ಮಾಡಲ್ಲ, ಅದನ್ನು ಕಡಿಮೆನೂ ಮಾಡಲ್ಲ. ಇನ್ನ ನನ್ನ ದೋಷಾನುಸಾರವೇ ಈ ಕರ್ಮ ನಡೆದದೆ, ಸ್ವಾಮಿ ನೀ ಮಾಡಿಸಿದ್ದೀಯಾ, ಈ ಕರ್ಮ ಫಲವನ್ನು ನಿನ್ನ ಅಧೀನ ಚಿಂತನೆ ಮಾಡುತ್ತಾ ಇದ್ದೇನೆ, ಏನು ಬೇಕಾದರೂ ಮಾಡು ಅಂದಾಗ ಭಗವಂತ ತನ್ನ ಶರಣಾಗತನಾದಂತಹ ವ್ಯಕ್ತಿಗೆ ಏನು ಮಾಡುತ್ತಾನೆ, ಪಾಪಕರ್ಮದಲ್ಲಿ ಭಸ್ಮವ ಮಾಡ್ಪ ಅಂತ ಹೇಳಿದರು. ಯಾವ ಭಾಗವನ್ನು ಭಸ್ಮ ಮಾಡುತ್ತಾನೆ ಭಗವಂತ ಆ ಪಾಪಕರ್ಮದಲ್ಲಿ ಅಂದರೆ, ಈ ಒಂದು ಪಾಪಕರ್ಮ ಅಂತ ಆದಾಗ ಯಾ ಕರ್ಮ ಸಮರ್ಪಣಾ ವಿಚಾರ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಹಾಗೇ ಹೋಗ್ತಾ ಇರು. ಪಾಪಕರ್ಮದಲ್ಲಿ ಎರಡು ಭಾಗ. ಇವಾಗ ಏನ್ ನಾವು ದಿನ ಕೈ ನೋವು, ಕಾಲು ನೋವು, ತಲೆ ನೋವು, ನಾನಾ ತೊಂದರೆಗಳು, ಮನುಷ್ಯರಿಂದ ತೊಂದರೆಗಳು, ಹೌದಾ, ನಾನಾ ಮನಸ್ಸಿಗೆ ವಿಕಾರಗಳಾಗ್ತಾ ಇವೆ, ತೊಂದರೆಗಳು, ಬೈಯೋದು, ಅದು ಇದು ಎಲ್ಲ ಇದೆ, ಇದು ಹಿಂದಿನ ಪಾಪದ ಫಲವೇ, ಎರಡು ಮಾತಿಲ್ಲ. ಈ ನಾವು ಪಾಪ ಮಾಡಿದ ಕೂಡಲೇ ಅದು ಎಲ್ಲಿಗೆ ಎಫೆಕ್ಟ್ ಮಾಡುತ್ತೆ ಅಂದ್ರೆ, ಈ ಜನ್ಮ ಬಿಟ್ಟ ಕೂಡಲೇ ಬೇರೊಂದು ಜನ್ಮ, ಭೀಕರವಾದ ಜನ್ಮ ಬರುವಂತೆ ಮಾಡುತ್ತೆ ಪಾಪ. ಪಾಪ ಏನು ಮಾಡುತ್ತೆ, ಆ ಜನ್ಮದಲ್ಲಿ ದೇವರ ನೆನಪಿಲ್ಲದೆ ಇರುವ ಜನ್ಮಗಳು ಬರ್ತಾ ಬರುತ್ತೆ ಆ ಪಾಪದ ಎಫೆಕ್ಟ್ ಇಂದ. ಇನ್ನ ಈ ಪಾಪದ ಎರಡನೇ ಭಾಗದ ಎಫೆಕ್ಟ್ ಇಂದ ಇನ್ನಷ್ಟು ದುಃಖಗಳು ಬರ್ತಾ ಬರುತ್ತೆ, ಇನ್ನಷ್ಟು ಪಾಪಗಳಾಗ್ತಾ ಹೋಗುತ್ತೆ. ಕೊನೆಗೇನಾಗುತ್ತೆ, ಒಂದು ಪಾಪ ಮಾಡಿದರೆ ಆ ಪಾಪದಿಂದ ದೇವರಿಗೆ ದೂರ ಆಗುವ ಜನ್ಮಗಳು ಬರುವ ಪಾಪಗಳ ಸಂಕೊಲೆಯೇ ಬೆಳೀತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಕರ್ಮವನ್ನ ಭಗವಂತನಿಗೆ ಪಾದಾರವಿಂದಕ್ಕೆ, ಸ್ವಾಮಿ ನಿನಗೇ ಇದು ಅರ್ಪಿತ ಅಂದ್ರೆ ನಿನ್ನ ಅಧೀನ ಹರಿ ಎಂದು ಚಿಂತನೆ ಮಾಡಿದಾಗ, ಆ ಪಾಪಕರ್ಮದಲ್ಲಿ ಯಾವ ಭಾಗವಾದರೆ ನಮಗೆ ದೇವರಿಗೆ ದೂರ ಮಾಡುವ ಜನ್ಮಗಳು ಕೊಡುತ್ತೋ ಅಂತ ಪಾಪ ಭಾಗವನ್ನ ತೆಗೆದುಬಿಡ್ತಾನೆ. ನೋಡಿ ಎಷ್ಟು
ಭಗವಂತ ಕರುಣೆ ಮಾಡುತ್ತಾನೆ. ನಮ್ಮನ್ನ ದೇವರಿಗೆ ದೂರ ಮಾಡುವಂತಹ ಪಾಪದ ಭಾಗವನ್ನ ತೆಗೆದು ಬಿಡುತ್ತಾನೆ. ಅದನ್ನು ಯಾರಿಗೆ ಕೊಡುತ್ತಾನೆ? ದೈತ್ಯರಿಗೆ ಕೊಡುವ, ದೈತ್ಯರಿಗೆ ಕೊಡ್ತಾರೆ. ಯಾಕೆ? ದೇವರಿಗೆ ದೂರ ಆಗುವ ಜನ್ಮಗಳು ದೈತ್ಯರಿಗೆ ಬರಬೇಕು, ಅದರಿಂದ ಅದಕ್ಕೆ ಎಲಿಜಿಬಲ್ ಅವರೇ, ಅದು ಕೊಟ್ಬಿಡ್ತಾನೆ. ಮತ್ತೆ ಎಲ್ಲಾ ಪಾಪ ಕೊಡ್ತಾನ? ಕೊಡಲ್ಲ. ವಿಜಯದಾಸರ ಹೇಳ್ತಾರೆ, ದಾಸನಾದರೆ ಏನು, ಉಣವಿ ಬೇಕು ಕರ್ಮ, ಕರ್ಮ ಉಣ್ಲೇಬೇಕು. ಏನು ಬೇಕಾದರೂ ತಿಪ್ಪರಳಾಗ ಹಾಕಿದ್ರು ಉಣ್ಲೇಬೇಕಾಗುತ್ತೆ. ಹಾಗಾದ್ರೆ ಮಾಡಿದ ಪಾಪ ಕರ್ಮದಲ್ಲಿ ದೇವರಿಗೆ ದೂರ ಮಾಡುವ ಭಾಗವನ್ನು ಮಾತ್ರ ಭಗವಂತ ದೈತ್ಯರಿಗೆ ಕೊಡುತ್ತಾನೆ. ಇನ್ನು ಉಳಿದ ಪಾಪ ಅದೇನು, ನಮಗೆ ನಾನಾ ದುಃಖ ಕೊಡುವ ಪಾಪ ಉಳಿದಿರುತ್ತಲ್ಲ, ಅದನ್ನ ಮೂಗಿಡಿದು ಉಣಿಸ್ತಾನೆ, ಮೂಗಿಡಿದು ಉಣಿಸ್ತಾನೆ. ಅದಕ್ಕೆ ಎಷ್ಟೇ ಮಾಡಿದ್ರು ಪಾಪ ಕರ್ಮದ ಫಲ ಅನುಭವಿಸಿದ್ರು. ಆದರೆ ಏನಾಗುತ್ತೆ, ಆ ಪಾಪ ಕರ್ಮದ ಫಲ ಅನುಭವಿಸುವ ಕಾಲಕ್ಕೆ ನಾನಾ ದುಃಖಗಳು ಬರುತ್ತಲ್ಲ, ಆ ದುಃಖಗಳು ಬಂದಾಗೆಲ್ಲ ರಾಮ ಕೃಷ್ಣ ಅಂತ ಅವನನ್ನೇ ಕೂಗುವಂತೆ ಮಾಡಿ ತನಗೆ ಹತ್ತಿರ ಮಾಡಿಕೊಡ್ತಾರೆ. ಒಟ್ಟಾರೆ ಏನಾಯಿತು, ಪಾಪಕರ್ಮ ದೇವರ ಅಧೀನ ಚಿಂತನೆ ಮಾಡಿದರೆ ಏನು ಫಲ ಬಂತು ಅಂದರೆ, ಅವನಿಗೆ ದೂರವಾಗುವ ಜನ್ಮಗಳು ಬಂದು ದುಃಖವೂ ಅನುಭವಿಸ್ತಾ ಅವನಿಗೆ ದೂರವಾಗುವ ಜನ್ಮದ ಬಂದು ದೂರ ಆಗುವಂತಹ ನಮಗೆ ಆ ಪಾಪಕರ್ಮ ದೇವರ ವಿಶೇಷವಾಗಿ ಅವನ ಅಧೀನ ಅಂತ ಚಿಂತನೆ ಮಾಡಿದ್ದಕ್ಕೆ ದೇವರಿಂದ ದೂರ ಆಗುವ ಜನ್ಮಗಳು ತಪ್ಪಿ ಆ ಕಷ್ಟಗಳನ್ನು ಅನುಭವಿಸುವಾಗ ದೇವರಿಗೆ ಹತ್ತಿರ ಆಗುವ ದೇವರ ನಾಮಸ್ಮರಣೆ ನಮ್ಮಿಂದ ಬರ್ತಾ ಬರುತ್ತೆ. ಒಟ್ಟಾರೆ ಪಾಪಕರ್ಮದ ಫಲದ ಎಫೆಕ್ಟ್ ಏನಿತ್ತು, ದೇವರಿಗೆ ದೂರ ಆಗೋದಾಗಿತ್ತು. ಈಗ ಅದು ದೇವರ ಪಾದಕ್ಕೆ ನಾವು ಅರ್ಪಣೆ ಮಾಡಿದ್ದಕ್ಕೇನಾಯಿತು ಅಂದರೆ ದೇವರ ಹತ್ತಿರ ಆಗುವ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಸ್ತಾನೆ. ಒಟ್ಟಾರೆ ಅನುಭವ ಕೊಟ್ಟೇ ಕೊಡುತ್ತಾನೆ, ಈ ತರ ಮಾಡುತ್ತಾನೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಸರಿಯಪ್ಪ ಇವಾಗಾಗುವ ಕರ್ಮಗಳನ್ನು ಅರ್ಪಣೆ ಮಾಡುತ್ತೇನೆ, ಹಿಂದಿನ ಕರ್ಮಗಳೆಲ್ಲ ಅವು ಅರ್ಪಣೆ ಮಾಡಯ್ಯ. ಇದನ್ನ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಕರ್ಮಸಂಘ ಸಮರ್ಪ್ಯ ಅಂತಾರೆ. ಅಂದರೆ ನಾವು ದೇವರ ಹೊಟ್ಟೆಯಿಂದ ಬಂದಾಗಲಿಂದ ಏನು ಕರ್ಮಗಳೆಲ್ಲ ಆಗ್ತಾ ಇವೆ, ಈ ಜನ್ಮದಲ್ಲಿ ಕರ್ಮ ಆಗಿದೆ, ಮುಂದೆ ಎಷ್ಟು ಜನ್ಮಗಳಿವೆಯೋ ಆ ಎಲ್ಲಾ ಜನ್ಮಗಳ ಕರ್ಮಗಳನ್ನು ಕೂಡ ಈ ಜನ್ಮದಲ್ಲೇ ಭಗವಂತನಿಗೆ ನಿನ್ನ ಪೂಜಾಹರಿಯೇ ಅಂತ ಅರ್ಪಣೆ ಮಾಡುವ ಸೌಭಾಗ್ಯ ಭಗವಂತ ಕೊಡತಾ ಇದ್ದಾನೆ. ಅದನ್ನು ಹೇಳ್ತಾರೆ, ಯಸ್ಮಿನ್ ಜನ್ಮನಿ ಏವಂ ಅನುಸಂಧಾನ ಸಾಮರ್ಥ್ಯಂ ಈಶ್ವರ ದದಾತಿ ತದಾ ಏವ, ಅವಾಗೇನೆ ಹಿಂದಿನ ಎಲ್ಲಾ ಜನ್ಮಗಳು, ಈ ಜನ್ಮದ್ದು, ಮುಂದಿನ ಜನ್ಮಗಳು, ಎಲ್ಲ ಜನ್ಮದ ಕರ್ಮ ಭಗವಂತನೇ ಪೂಜಾ ಅಂತರ್ಪಣೆ ಮಾಡುವ ಭಾಗ್ಯ ಸ್ವಾಮಿ ಒಂದು ಜನ್ಮದಲ್ಲಿ ಕೊಡುತ್ತಾನಂತೆ. ಆ ರೀತಿಯಲ್ಲಿ ಒಟ್ಟಾರೆ ಏನು ಬಂತು, ನಮಗೆ ಮನಸ್ಸನ್ನು ಸದಾ ಶ್ರೀಹರಿಯ ಪದಾರವಿಂದದಲ್ಲಿ ಇಡುವುದೇ ಸಾಧನೆ ಅಂತಾದರೆ ಆ ಮನಸ್ಸು ದೇವರಲ್ಲಿ ಇರಲಿಕ್ಕೆ ಅಡ್ಡಿಯಾದ ಪಾಪವೇ ನಮಗೆ ತೊಂದರೆ ಕೊಡತಾ ಇದೆ ಅಂತಾದಾಗ ಆ ಪಾಪವನ್ನು ತೆಗೆಯಲಿಕ್ಕೆ ಸುಲಭೋಪಾಯ ಯಾವುದು ಅಂದರೆ ಪಾಪದೊಳಗಿರತಕ್ಕಂಥ ಆ ಪಾಪ ಕರ್ಮದಲ್ಲಿರುವ ಭಗವದ್ ರೂಪವನ್ನು ಶರಣಾಗತರ ಕರ್ಮದೊಳಗೆ ಭಗವದ್ ರೂಪ ಇದೆ, ಆ ಕರ್ಮದೊಳಗಿರತಕ್ಕಂಥ ಭಗವದ್ ರೂಪವನ್ನು ಶರಣಾಗತರಾಗಿ ಸ್ವಾಮಿ ಇದನ್ನು ಧ್ವಂಸ ಮಾಡಬೇಕಯ್ಯ ಅಂತ ಭಗವಂತನನ್ನು ಚಿಂತನೆ ಮಾಡುತ್ತಾ ಬಂದರೆ ಭಗವಂತನ ನೆನಪಿನಿಂದ ಕೂಡಿದ ನಾಮೋಚ್ಚಾರಣೆ. ಅದಕ್ಕೆ ಹೇಳುತ್ತಾರೆ, ಪಾಪ ಕರ್ಮಗಳೆಲ್ಲ ಧ್ವಂಸ ಆಗಬೇಕಾದ್ರೆ ಏನು ಮಾಡಬೇಕು, ಒಂದು ಜನ್ಮದಲ್ಲ, ಜನ್ಮ ಕೋಟ್ಯಂಹ ಸಾಮಪಿ, ಕೋಟಿ ಜನ್ಮದ ಪಾಪಗಳು ಕೂಡ ಭಗವಂತನ ನಾಮಸ್ಮರಣೆಯಿಂದ ಹೋಗಿಬಿಡುತ್ತೆ. ಪ್ರೊವೈಡೆಡ್ ಬ್ರಾಕೆಟ್ ಅಲ್ಲಿ ಹಾಕ್ತಾರೆ, ಬರೀ ನಾಮಸ್ಮರಣೆ ಬರಬಾರದು, ಏನಾಗಿರಬೇಕು, ನಾಮಂ ವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯಾಮತಿ, ದೇವರ ನೆನಪಾಗಿರಬೇಕು ಅಂದ್ರೆ ದೇವರು ನನ್ನ ಮನಸ್ಸಿಗೆ ಬಂದಿರಬೇಕು, ಆಗ ದೇವರ ನಾಮಸ್ಮರಣೆ ಆಗಿದ್ರೆ ಅದು ಎಲ್ಲವನ್ನ ಸುಟ್ಟು ಹಾಕುತ್ತೆ. ದೇವರು ನಮ್ಮ ಮನಸ್ಸಿಗೆ ಬಾರದೆ ಬರೀ ಬಾಯಿಯಿಂದ ನಾಮಸ್ಮರಣೆ ಆದರೆ ಚೂರೇ ಫಲ ಕೊಡುತ್ತೆ, ಹೆಚ್ಚು ಕೊಡಲ್ಲ ಅಂತ ಆಚಾರ್ಯ ಕಷ್ಟ ಹೇಳ್ತಾರೆ. ಆ ರೀತಿಯಾಗಿ ಅದಕ್ಕೆ ಅಜಾಮಿಲ ನೋಡಿ, ಅಜಾಮಿಲ ಉಪಾಖ್ಯಾನ ಬಹಳ ಸುಂದರವಾಗಿದೆ. ಅಜಾಮಿಲ ಮೊದಲು ಅಜಾಮಿಲನಾಗಿದ್ದ, ನಂತರ ಅಜಾಮಿಲನಾದ, ಮತ್ತು ಅಜಾಮಿಲನಾದ. ಇದೇನು ಇದು ಅಂದ್ರೆ, ಅಜಾ ಅಂದ್ರೆ ಬ್ರಹ್ಮಜ್ಞಾನ, ಆ ಅಂದ್ರೆ ಭಗವಂತ, ಅವನಿಂದ ಹುಟ್ಟು ಬರುವಂಥದ್ದು ಅಜಾ ಅಂದ್ರೆ ಬ್ರಹ್ಮಜ್ಞಾನ, ಅಜಾ ಅಂದ್ರೆ ಪ್ರಕೃತಿ ಬಂಧ, ಎರಡನೇ ಅರ್ಥ. ಮೊದಲು ಬ್ರಹ್ಮಜ್ಞಾನಿಯಾಗಿದ್ದ, ಒಳ್ಳೆ ತಂದೆ ತಾಯಿಗಳ ಸೇವಾ, ಗುರುಗಳ ಸೇವಾ, ಅಗ್ನಿ ಸೇವಾ, ಗೋ ವಿಪ್ರರ ಸೇವಾ ಎಲ್ಲ ಮಾಡಿಕೊಂಡು ಮಿತವಾತ್ ಅನಸೂಯಕಃ ಮಾತೆಯಾಡ್ತಾ ಇದ್ದಿಲ್ಲ, ಒಳ್ಳೆ ಅಸೂಯ ಇದ್ದಿಲ್ಲ, ಚೆನ್ನಾಗಿದ್ದ. ಯಾರು? ಅಜಾಮಿಲ. ಅಂಥ ಅಜಾಮಿಲನಿಗೆ ಕರ್ಮ ಪ್ರಕಾರ ಹಿಂದಿನ ಪ್ರಾರಬ್ಧ ಕರ್ಮ ಪ್ರಕಾರ ದುಷ್ಟ ಸ್ತ್ರೀ ಸಂಪರ್ಕ, ಅದರಿಂದಾಗಿ ತನ್ನ ಎಲ್ಲಾ ಧರ್ಮಗಳ ತ್ಯಾಗ, ತಂದೆ ತಾಯಿಗಳು ಹೆಂಡತಿ ಎಲ್ಲರ ತ್ಯಾಗ, ಆ ಯಾವ ಸ್ತ್ರೀ ಇದ್ದಾಳೋ ಅವಳ ಜೊತೆಗೆ ಸಂಸಾರ 80 ವರ್ಷ ಬರೋವರೆಗೂ ಸಂಸಾರ ಅವಳ ಜೊತೆಗೇನೆ. ಅಲ್ಲಿ 10 ಮಕ್ಕಳನ್ನ ಪಡೆದದ್ದು, ಆ ಮಕ್ಕಳು ಸಹಿತ ಸಂಸಾರವನ್ನ ಹೊರೆಯಲಿಕ್ಕಾಗಿ ನಾನಾ ಕರ್ಮ ಮಾಡಿದ್ದು. ಎಂಥದ್ದು ನ್ಯಾಯೇನ ಅನ್ಯಾಯೇನವ ಅಂದ್ರೆ, ನ್ಯಾಯದಿಂದಲೂ ಸಂಪಾದನೆ ಮಾಡ್ತಾ ಇದ್ದ, ಅನ್ಯಾಯದಿಂದಲೂ ಸಂಪಾದನೆ ಮಾಡ್ತಾ ಇದ್ದ, ಹೇಗೆ ಕಳ್ಳತನವೂ ಮಾಡ್ತಾ ಇದ್ದ. ಯಾರು ಮಾಡಿದ್ದು? ಎಲ್ಲಾ ಶಾಸ್ತ್ರಗಳನ್ನ 4 ವೇದ ಪಾರಂಗತ ವೇದಾಂತ ಪಾರಂಗತ ಇಂಥ ವ್ಯಕ್ತಿಯ ಕೈಲಿ ಈ ತರ ನಡೆಯುತ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಜಾಮಿರೋಪಾಖ್ಯಾನ ಮೇಲ್ನೋಟಕ್ಕೆ ನೋಡಬೇಡಿ, ಒಳಗೆ ಹೋಗಿ. ಅಜಾಮಿರನೊಳಗೆ ನಿಂತು ಅಜಾಮಿಲ ಅಂತ ಹೆಸರಿಟ್ಟುಕೊಂಡು ಅಜಾಮಿರನಿಂದ ವಿಶೇಷ ಸಾಧನೆ ಮಾಡಿಸಿದ್ದು ಯಾರು? ಭಗವಂತ. ಅವನಿಗೆ ವೇದ ವೇದಾಂತಗಳು ತಿಳಿಸಿದ್ದು ಯಾರು? ಭಗವಂತ. ಅವನಿಗೆ ವಿಶೇಷ ಅನುಷ್ಠಾನಕ್ಕೆ ಕೊಟ್ಟದ್ದು ಭಗವಂತ. ತನ್ನ ಶರಣಾಗತಿಯನ್ನು ಕೊಟ್ಟದ್ದು ಭಗವಂತ. ಅಂಥವನಿಗೆ ಪಾರಬ್ಧ ಕರ್ಮ ಉಳಿಸಲಿಕ್ಕಾಗಿ ಅಂಥ ಅಜಾಮಿಲನಿಗೆ ನೀಚ ಸ್ತ್ರೀ ಸಂಪರ್ಕ ಕೊಡಿಸಿದ್ದು ಭಗವಂತ. ಸ್ವತಂತ್ರನೇ ಈ ಜೀವ, ತಾನು ಇದ್ದವರನ್ನು ಬಿಡ್ಲಿಕ್ಕಾದ್ರೂ ಇಲ್ಲವರನ್ನು ಕಟ್ಕೊಳ್ಳಿಕ್ಕಾದ್ರೂ ಹೌದು. ಅದಕ್ಕೆ ಆ ನೀಚ ಸ್ತ್ರೀ ಸಂಪರ್ಕವನ್ನು ಕೊಡಿಸಿದ್ದು ಭಗವಂತ, ಆ ಕರ್ಮವನ್ನು ಕಳಿಸಿದ್ದು ಭಗವಂತ. ತದನಂತರ ವಿಶೇಷವಾಗಿ ಕೊನೆಯ ಕಾಲದಲ್ಲಿ 10 ಜನ ಮಕ್ಕಳು ಆದರೆ ಆ ಮಕ್ಕಳನ್ನ ಪೊರೆಯಲಿಕ್ಕಾಗಿ ನಾನಾ ಕರ್ಮಗಳು, ಕಳ್ಳತನವೂ ಆತನಿಂದ ಮಾಡಿಸಿದ್ದೇ ಅವನ ಕರ್ಮಾನುಸಾರವಾಗಿ ಭಗವಂತ. ಕೊನೆಯ ಕಾಲದಲ್ಲಿ ಇನ್ನೇನು ಯಮದೂತರು ಬರ್ತಾರೆ ಅನ್ನುವಾಗ, ಆ ಯಮದೂತರು ಬಂದು ಎದುರಿಗೆ ನಿಂತಾಗ ಎದುರಿಗೆ ತನ್ನ ಕೊನೆಯ ಮಗ ನಾರಾಯಣ ಎಂಬ ಮಗ, ಆ ಮಗನಿಗೆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡುವಂತೆ ಮಾಡಿದ್ದೇ ಭಗವಂತ. ಹೌದಾನೆ? ಆ ಮಗನ ಮೇಲೆ ಅಭಿಮಾನ ಕೊಟ್ಟದ್ದೇ ಭಗವಂತ. ಕೊನೆಗೆ ಆ ಮಗ ಎದುರಿಗೆ ಆಡುವಂತೆ ಮಾಡಿದ್ದು ಭಗವಂತ. ಯಮದೂತನು ಬಂದು ಸೆಳೆಯುವಾಗ ಮಗನನ್ನ ಕೂಗಿ ಕರೆಯುವಂತೆ ಮಾಡಿದ್ದು ಭಗವಂತ. ಆ ಮಗನನ್ನ ಕೂಗಿ ಕರೆಯುವಾಗ ತನ್ನ ನೆನಪು ಕೊಟ್ಟದ್ದು ತಾನೆ ಭಗವಂತ. ಇಷ್ಟು ಹಾಗಾಗಿ ವಿಷ್ಣು ದೂತರನ್ನ ಕಳಿಸಿ ರಕ್ಷಣೆ ಮಾಡಿದ್ದೇ ಭಗವಂತ. ಒಟ್ಟಾರೆ ಇವರು ಮಾಡಿದ್ರು ಅವರು ಮಾಡಿದ್ರು ಅಂತ ಮೇಲ್ನೋಟದ ಮಾತುಗಳು ಬೇರೆ. ಅಜಾಮಿಲೋಪಾಖ್ಯಾನ ಒಂದು ರೀತಿಯಲ್ಲಿ ಹೇಳಿದರೆ ಚೆನ್ನಾಗಿದ್ದ, ಕೆಟ್ಟ, ಕೊನೆಯಲ್ಲಿ ಮಗನ ನಾಮ ಸ್ಮರಣೆ ಮಾಡಿದ, ದೇವರ ನೆನಪು ಆತನಿಗೆ ಬಂತು ಅಂತ ಮೇಲ್ನೋಟದ ಭಾಗವತ. ಒಳಗೆ ಭಗವಂತನೇ ಅವನಿಂದ ಹೀಗೆ ಮಾಡಿಸಿದ, ಕೊನೆಗೆ ತನ್ನ ಶರಣಾಗತನಾದವನಿಗೆ ತನ್ನ ನೆನಪು ಕೊಟ್ಟು ಉದ್ಧಾರ ಮಾಡಿದ ಎಂಬ ಸೂತ್ರ ಒಳಗೆ ಬರ್ತಾ ಇದೆ ಭಾಗವತ. ಹೇಗೆ ಕೇಳಬೇಕು? ಹಾಗೋ ಹೀಗೋ? ವ್ಯಕ್ತಿಗಳ ಮೇಲೇನೆ ನಾವು ನಂಬಿಕೆ ಇಟ್ಟುಕೊಂಡು ಅವರೇ ಮಾಡಿದ್ರು ಅವರೇ ಮಾಡಿದ್ರು ಅಂತ ಕೇಳುವ ಭಾಗವತ ಬೇರೆ. ಮಹಾಶಕ್ತಿ ಶ್ರೀಹರಿ ಅವನೊಬ್ಬನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕ ಅವನೇ ಮಾಡಿಸಿದ್ದಿಷ್ಟೆಲ್ಲ ಒಟ್ಟಾರೆ ಎಲ್ಲಿ ತಾತ್ಪರ್ಯ ಬಂತು? ಸರಕ್ಷಿತಾ ರಕ್ಷತೆಯೋ ಹಿ ಗರ್ಭೆ, ಅವನನ್ನ ನಂಬಿದ ಮೇಲೆ ಶರಣಾಗತರಾದವರನ್ನ ಭಗವಂತ ರಕ್ಷಣೆ ಮಾಡದೇ ಬಿಡ. ಆದರೆ ರಕ್ಷಣೆ ಮಾಡುವುದು ಅಂದ್ರೆ ಏನು ಅಂದ್ರೆ ಅವರ ಕರ್ಮವನ್ನೆಲ್ಲ ಹಾಂಫಟ್ ಅಂತ ತೆಗೆಯಲ್ಲ. ಅಜಾಮಿಲನಿಗೆ ವೇದ ವೇದಾಂತಗಳು ತಿಳಿಸಿದ್ರು, ಆತನಿಗೆ ಎಲ್ಲಾ ರೀತಿಯಾದ ತನ್ನ ಶರಣಾಗತಿ ಕೊಟ್ಟಿದ್ರೂ ಕೂಡ ಪ್ರಾರಬ್ಧ ಕರ್ಮವನ್ನ ಉಣಿಸದೆ ಬಿಡಲಿಲ್ಲ, ಬೇರೆದೇ ಕೆಲಸ ಮಾಡಿಸಿದ. ಆದರೆ ಏನಂತೆ, ಕೊನೆಗೆ ತನ್ನನ್ನೇ ನೆನಪು ಕೊಟ್ಟು ತನ್ನದೇ ನೆನಪು ಕೊಟ್ಟು ತಾನು ವಿಶೇಷವಾಗಿ ಪೂರ್ಣಾನುಗ್ರಹ ಮಾಡಿದ. ಒಟ್ಟಾರೆ ನಂಬಿದವರನ್ನ ಶ್ರೀಹರಿ ಬಿಡ ಎಂಬುದು ಅಜಾಮಿಲೋಪಾಖ್ಯಾನದ ಶುದ್ಧ ತಾತ್ಪರ್ಯ. ಅಜಾಮಿಲನಂಥ ವ್ಯಕ್ತಿ, ವೇದ ವೇದಾಂಗವರು ತೆರೆದಂತಹ ವ್ಯಕ್ತಿಗೇನೆ ಪಲ್ಟಿ ಹೊಡೆದು ಮಿಸ್ಟರ್ ಬ್ಲ್ಯಾಕ್ ಅಂತಾದರೆ, ಮಿಸ್ಟರ್ ವೈಟ್ ಅಂತಿದ್ದವರು ಮಿಸ್ಟರ್ ಬ್ಲ್ಯಾಕ್ ಅಂತಾದರೆ ನಮ್ಮ ಪರಿಸ್ಥಿತಿ ಏನು? ಇವಾಗೇನೋ ವೈಟೋ ಏನೋ ಇಟ್ಟಿದ್ದಾನೆ ಭಗವಂತ, ನಾಳೆ ಬೆಳಿಗ್ಗೆ ಬ್ಲ್ಯಾಕ್ ಅಂತ ಆಗದೇ ಇರಬೇಕು ಅಂತ ನಮ್ಗೆ ಗ್ಯಾರಂಟಿ ಕಾರ್ಡ್ ಇದೆಯಾ ಯಾರಿಗಾದರೂ? ಇಲ್ಲರಿ, ನಾವು ಇಡೀ ಜನ್ಮ ಮಿಸ್ಟರ್ ವೈಟ್ ಆಗೇ ಇರ್ತೀವಿ ಅಂತ ಹೇಳಿ ಹೇಳಿಕ್ಕಾಗತ್ತಾ? ಯಾವಾಗ ಪಲ್ಟಿ ಹೊಡಿಸ್ತಾನೋ ಗೊತ್ತಿಲ್ಲ. ಆ ಭಯ ಬಂದರೆ ಅವಾಗ ಹೇಳುತ್ತಾರೆ, ದೇವರ ಪಾದವನ್ನು ನಂಬಿದರೆ ನಿನ್ನ ಕರ್ಮ ನಿನ್ನ ಪಲ್ಟಿ ಹೊಡಿಸಲಿಕ್ಕೆ ನೋಡಿದರೆ ಸ್ವಾಮಿ ಅಲ್ಲಿ ಕಾಯ್ತಾನೆ ಎಂಬ ಅರ್ಘ್ಯವನ್ನ ಕೊಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ, ಹೇ ಸ್ವಾಮಿ, ಈ ಪಾಪ ಕರ್ಮದಲ್ಲಿ ನನ್ನ ಕರ್ಮಗಳಲ್ಲಿ
ಏನೇನು ನಿನ್ನ ರೂಪಗಳು ಹುಟ್ಟಿ ಬರ್ತಾ ಇವೆ ಅದರ ನೆನಪು ಬಂದ್ರೆ ಸಾಕಯ್ಯ, ಈ ಕರ್ಮದ ಬಂಧನದಿಂದ ನನಗೆ ಬಿಡುಗಡೆ ಆಗುತ್ತೆ. ಒಳ್ಳೆ ರಹಸ್ಯವನ್ನು ಹೇಳಿಕೊಡ್ತಾ ಇದ್ದಾರೆ. ಅಲ್ಲ ಹೇಳ್ತಾರೆ, ಅಯ್ಯ ನಿನ್ನ ಕರ್ಮಗಳಾಗ್ತಾ ಇವೆ, ನಿನ್ನ ಕರ್ಮಗಳಾಗುವಾಗ ನನ್ನ ರೂಪಗಳು ಆ ಕರ್ಮಗಳಿಂದ ಹೊರಬರ್ತಾ ಇವೆ, ಅದರ ನೆನಪು ನಿನಗೆ ಬರ್ತಾ ಇದೆ, ಅಷ್ಟು ಮಾತ್ರಕ್ಕೆ ಪಾಪಕರ್ಮದ ಬಂಧನ ಹೋಗಿಬಿಡುತ್ತಾ? ನಮ್ಮಿಂದಾಗುವ ಕರ್ಮಗಳಲ್ಲಿ ದೇವರ ನೆನಪು ಅಂದರೆ ಆ ಕರ್ಮಗಳಿಂದ ದೇವರ ರೂಪಗಳು ಹುಟ್ಟಿ ಬರ್ತಾ ಇವೆ ಎಂಬ ನೆನಪು ಬಂದ ಕೂಡಲೇ ಆ ಕರ್ಮ ಬಂಧನದಿಂದ ನಮಗೆ ಪಾರಾಗ್ತೀವ ಅಂದ್ರೆ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಕ್ಷೇತ್ರ ಜ್ಯೋತಿ ಪುತ್ರ ಏವ ಮಹೇಶ್ವರೋಸಿ ತಥಾಪಿ ಮಾ ನೋದ್ಧರಿಷ್ಯಸಿ ಪುತ್ರ ದೈವ ದು ಶತ್ರುಭಾವ ಮಥಾಪ್ನುಯ. ಹೇಳ್ತಾರೆ, ಏ ಸ್ವಾಮಿ, ದೇವಕಿ ದೇವಿಯ ಮಗನ ನೀನು? ಹೌದು. ಒಂದ ಆಕೆ ನಿನ್ನ 9 ತಿಂಗಳು ಹೊತ್ತು ನಿನ್ನ ಹೆತ್ತದ್ದೋ ಇಲ್ಲ? ಮತ್ತೆ ಹೇಗೆ ನೀವು ಹೇಗೆ ಮನೆಗೆ ಒಂದು ಮನೆಗೆ ಹೋಗಿ ಹೊರಗೆ ಬರ್ತೀರೋ ಆ ತರ ಹೋಗಿ ಹೊರಗೆ ಬಂದೆ ಅಷ್ಟೇ. ಅದನ್ನ ಪ್ರಾದುರ್ಭೂತಿ ಅಂತ ಹೇಳ್ತಾರೆ. ಭಗವಂತ ಪ್ರಾದುರ್ಭೂತನಾದ ಅಂದ್ರೆ ಎಲ್ಲರಂತೆ ಯೋನಿ ಮಾರ್ಗದಲ್ಲಿ ಹುಟ್ಟಿ ಬಂದವನಲ್ಲ ಕೃಷ್ಣ. ಗರ್ಭದಿಂದ ಹೊರಬಂದು ನಿಂತ, ಶಂಖಚಕ್ರಧಾರಿಯಾಗಿ ನಿಂತ. ಯಾರು? ಶ್ರೀಹರಿ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ನಿಮ್ಮಂತೆ ಹುಟ್ಟಿದವ ಕೃಷ್ಣ ಅಂತಾದರೆ ಆತನ ಮೈ ಮೇಲೆ ಅಷ್ಟು ಬಂಗಾರ ಇತ್ತಲ್ಲ, ಭಾಗವತವೇ ಹೇಳುತ್ತೆ ಅಷ್ಟು ಮೈ ಮೇಲೆ ಬಂಗಾರ ಹಾಕೊಂಡು ಹುಟ್ಟಿದ ಅಂತ ಹೇಳ್ತಾರೆ. ಮಗನ ಮೈ ಮೇಲೆ ಬಂಗಾರ ಬರಬೇಕಾದ್ರೆ ತಾಯಿ ಎಷ್ಟು ಬಂಗಾರ ತಿಂದಿರಬೇಕು ಬಯಕೆಯಾಗಿ? ಅದರಿಂದ ನಮ್ಮಂತೆ ಹುಟ್ಟಿದವನಲ್ಲ ಶ್ರೀಹರಿ. ಸರಿಯಪ್ಪ, ಅಂಥ ಕಾಲಕ್ಕೆ ದೇವರನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ನೀನು ಆಕೆಗೆ ಮಗನೂ ಹೌದೋ ಅಲ್ವೋ? ಮಗ ಹೌದು ಅಲ್ಲ. ಯಾಕೆ? ಆಕೆ ನಾನೇನು ಹಡೆದಿಲ್ಲ, ನಾನೇ ಹೋಗಿ ನಿಂತೆ, ಚೂರು ಹೊರಗೆ ಬಂದೆ ಅಷ್ಟೇ. ಸರಿ, ಒಟ್ಟಾರೆ ನೀನು ಮಗ ಅಂತ ಕರೀತಾರೆ ಇಲ್ವೋ? ಕರೀತಾರೆ. ಅಂದ್ರೆ ಅಲ್ಲಿ ಹೋಗಿ ಬಂದದ್ದಕ್ಕೆ, ಒಂದು ಕಡೆಯಿಂದ ಬಂದದ್ದಕ್ಕೆ ಆಕೆ ಮಗನಾದಿಯ. ಆಕೆನ ಉದ್ಧಾರ ಮಾಡಿದೆಯೋ ಇಲ್ವೋ? ಖಂಡಿತ ಮಗ ಆದ್ಮೇಲೆ ಉದ್ಧಾರ ಮಾಡಬೇಕಲ್ಲ. ಅಂದ್ರೆ ಒಬ್ಬರ ಮನೆಯಲ್ಲಿ ಹೋಗಿ ಬಂದದ್ದಕ್ಕೆ, ಅಲ್ಲಿಂದ ಹೊರಬರ್ಲಿಕ್ಕೆ ಅವರ ಅವಕಾಶ ಕೊಟ್ಟದ್ದಕ್ಕೆ ಅವರಿಗೆ ನೀನು ಉದ್ಧಾರ ಮಾಡಿದರೆ ನನ್ನ ನಿತ್ಯ ಕರ್ಮಗಳೇನಾಗ್ತಾ ಇವೆ ಆ ಕರ್ಮಗಳ ಒಳಗಿಂದ ನಿನ್ನ ರೂಪಗಳೆಲ್ಲ ಹೊರಬರ್ತಾ ಇವೆಯಲ್ಲ ಹರಿಯೇ, ಮತ್ತೆ ನಿನ್ನ ರೂಪಗಳಿಗೆ ಹುಟ್ಟು ಕೊಟ್ಟದ್ದು ನಾನು, ಇನ್ಯಾರು? ಅವಾಗ ಭಗವಂತ ಚೆನ್ನಾಗಿ ಕೇಳ್ತಾರೆ, ಕ್ಷೇತ್ರಜೋಪಿ ಪುತ್ರ ಏವ, ನೀ ನನಗೆ ಮಗನೇ ಆಗಿದ್ದೀಯಾ ದೇವ ಅಂದ. ಹೌದು. ಆ ರೀತಿ ನೋಡಿಕೊಂಡಾಗ ಅಂದ್ರೆ ಒಂದು ಕಡೆಯಿಂದ ಹೊರಬರುವುದೇ ಪುತ್ರತ್ವ ಅಂತಾದರೆ, ಹೊಟ್ಟೆಯಿಂದ ಹೊರಬಂದದ್ದಾದರೆ ನಿನ್ನ ಕರ್ಮಗಳ ಗರ್ಭದಿಂದ ಹೊರಬರುವವ ನಾನೇ, ಆದ್ದರಿಂದ ನಾನು ನಿನಗೆ ಮಗನಂತೇನೆ ಅಂದ. ಹೌದಾ? ಹಾಗಾದ್ರೆ ನೀನು ಒಳ್ಳೆ ಮಗನೋ ಕೆಟ್ಟ ಮಗನೋ? ಶಾಸ್ತ್ರ ಹೇಳುತ್ತೆ ನೀನು ಒಳ್ಳೆವ ಅಂತ. ನೀ ಕೆಟ್ಟವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ನಿಷ್ಕಲು ನಿರಂಜನ ಎಲ್ಲ ಹೇಳ್ತಾ ಇದೆ, ಅಂಟಿಲ್ಲದವ ಶುದ್ಧ ಅಂತ ಹೇಳ್ತಾ ಇದೆ. ಆದ ಕಾರಣ ನೀನೇ ನನ್ನ ಕರ್ಮಗಳಿಂದ ಹೊರಬಂದಾಗ, ನನ್ನ ಮಗನಂತೆ ಆದಾಗ, ನೀನು ಶುದ್ಧನಾದಾಗ, ಒಳ್ಳೆ ಮಗನಾದಾಗ ನಿನ್ನ ಒಳ್ಳೆ ಮಗ ಅಂತ ಯಾವಾಗ ಕರೀತಾರೆ? ಅಂದ್ರೆ ಅಪ್ಪ ಅಮ್ಮ ಕೆಟ್ಟವರಾದರೂ ಕೂಡ ಮಗ ಅವರನ್ನ ಉದ್ಧಾರ ಮಾಡಿದರೆ ಆವಾಗ ಆ ಮಗನನ್ನ ಒಳ್ಳೆವ ಅಂತ ಕರೀತಾರೆ. ಹೌದಾನೆ? ಹೌದು ಅಂದ. ಅಷ್ಟೇನಯ್ಯ, ನನ್ನ ಕರ್ಮಗಳು ಕೆಟ್ಟದಾಗಿದ್ರು ಅಲ್ಲಿಂದ ನೀನು ಹೊರಬಂದ, ನೀನು ನನ್ನ ಮಗ, ನೀ ಒಳ್ಳೆಯವನಾದ್ದರಿಂದ ನೀನು ನನ್ನನ್ನ ನನ್ನ ಕರ್ಮಗಳನ್ನ ಪವಿತ್ರ ಮಾಡಿದರೆ ನಿನ್ನನ್ನ ಒಳ್ಳೆ ಮಗ ಅಂತ ಕರೀತಾರೆ ಹರಿಯೇ. ಆದ್ದರಿಂದ ನನ್ನ ಕರ್ಮಗಳನ್ನ ಪವಿತ್ರ ಮಾಡು. ಅಂದರೆ ಇಲ್ಲಿ ಸೀಕ್ರೆಟ್ ಅನ್ನು ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಕರ್ಮಗಳೊಳಗಿರುವ ಭಗವಂತನ ರೂಪವನ್ನ ಸ್ಮರಣೆ ಮಾಡಿ ಅವನ ಪದಾರವಿಂದಕ್ಕೆ ನಾವೆರಗಿದರೆ ಆ ಕರ್ಮದೊಳಗೆ ಭಗವಂತ ಇರ್ತಾನೆ. ಕರ್ಮಗತ ಭಗವತ್ ರೂಪ ನಿಂತಿರುತ್ತೆ, ಕರ್ಮ ಜಡ, ಅದರಿಂದ ಕಟ್ಟಿ ಹಾಕಬೇಕಾದ್ರೆ ಅದರೊಳಗೆ ಭಗವಂತ ಇರ್ತಾನೆ. ಆ ರೂಪ ಏನು ಮಾಡುತ್ತಾ ಇರುತ್ತೆ? ಯಾರಾದರೆ ಕರ್ಮಗತ ಭಗವದ್ ರೂಪವನ್ನ, ಕರ್ಮದೊಳಗಿರುವ ಭಗವದ್ ರೂಪವನ್ನ ಸ್ಮರಣೆ ಮಾಡಲ್ಲ, ಅವರನ್ನ ಕಟ್ಟಿ ಹಾಕುತ್ತಾ ಭಗವದ್ ರೂಪ. ಯಾರಾದರೆ ಕರ್ಮದೊಳಗಿರುವ ಭಗವದ್ ರೂಪವನ್ನ ಸ್ಮರಣೆ ಮಾಡುತ್ತಾರೆ ಈ ತರ, ಅವರಿಗೆ ಆ ರೂಪವೇ ಕರ್ಮವನ್ನ ಧ್ವಂಸ ಮಾಡಿ ಉದ್ಧಾರ ಮಾಡಿ ಬಿಡುತ್ತೆ. ಅದರಿಂದ ಕರ್ಮದೊಳಗಿರುವ ಭಗವದ್ ರೂಪದ ವಿಶೇಷವಾದ ಸ್ಮರಣೆ ಹೇಳ್ತಾರೆ. ಕಾಮಪೂರ್ವಕ ವೃತ್ತಯೋಪಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತಃ ನ ಚ ದೂಷಣಾಯ ಭವಂತಿ ಮೇ. ಇದು ಹೇಳುತ್ತಾ ಇದ್ದಾರೆ.
ಯಾರಾದರೆ ತನ್ನ ಎಲ್ಲಾ ಕರ್ಮಗಳಿಂದ ಸುಖಪೂರ್ಣನಾದ ನಿನ್ನ ರೂಪಗಳೆಲ್ಲ ಹೊರಗೆ ಬರ್ತಾ ಇವೆ ಎಂಬುದು ಚೆನ್ನಾಗಿ ತಿಳ್ಕೊಳ್ತಾರೋ ಅವರಿಗೆ ಯಾವ ಕರ್ಮವೂ ಬಂಧಕ ಆಗಲ್ಲ, ಎಲ್ಲವನ್ನ ನೀನು ಸುಟ್ಟು ಬಿಡ್ತೀಯ. ಆದರೆ ಯಾರಿಗೆ ಎಚ್ಚರ ಬರಲ್ಲ ಅಂಥವರಿಗೆ ಮಾತ್ರ ಕರ್ಮ ಬಂಧನ ಬಂದು ಅವರು ಅಡ್ಡಿಯಾಗಿಬಿಡುತ್ತೆ. ಅದ ಕಾರಣ ಹರಿಯೇ ಏನಾಗ್ಬೇಕು ಇವಾಗ ಟೋಟಲ್ಲಿ ಒಂದು ಗಂಟೆ ಕೇಳಿದು ಮುಂದೇನು ಅಂದ್ರೆ ನಿತ್ಯವೂ ನಾವಷ್ಟೇ ಒಂದು ಗಂಟೆ ಕೇಳ್ತೀವಿ ಬಹಳ ಚೆನ್ನಾಗಿದೆ ಅಂತ ಹೋಗ್ಬಿಡ್ತೀವಿ, ಅದನ್ನು ಅಪ್ಲೈ ಮಾಡಲಿಕ್ಕೆ ನೋಡಲ್ಲ. ಹಾಗಾದರೆ ನಿತ್ಯವೂ ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡ್ತೀವಲ್ಲ ಕರ್ಮಣ, ಕಾಯೇನ ವಾಚ ಮನಸ ಇಂದ್ರಿಯರುವ ಅಂತ ಹೇಳೋ ಕಾಲಕ್ಕೆ ಸ್ವಾಮಿ ಬೆಳಿಗ್ಗೆನಿಂದ ಮಾರನೇ ದಿವಸ ಬೆಳಿಗ್ಗೆವರೆಗೂ ಸಕಲ ಕರ್ಮಗಳು ನಿನ್ನ ಪ್ರೇರಣೆಯಿಂದ ತತ್ವಾಭಿಮಾನಿ ದೇವ ದೈತ್ಯರ ಮೂಲಕ ನೀನೇ ಮಾಡಿಸಿದ್ದು ಹರಿಯೇ, ಅದು ನಿನ್ನಿಂದಲೇನೆ ನನ್ನ ಕರ್ಮಾನುಸಾರ ನಡೆದಿದೆ. ಆ ನಡೆಯೋ ಕಾಲಕ್ಕೆ ಆ ಕರ್ಮಗಳಿಂದ ಅನೇಕ ನಿನ್ನ ರೂಪಗಳು ಹುಟ್ಟಿ ಬಂದಿವೆ ಹರಿಯೇ, ಅವೆಲ್ಲ ನಿನಗೆ ಅರ್ಪಿತ. ಅಂದರೆ ನಿನಗೂ ಆ ರೂಪಗಳಿಗೂ ಐಕ್ಯ, ನೀನೇ ಅಲ್ಲಿ ಬಂದದ್ದು ಅಂತ ಚಿಂತನೆ ಮಾಡಿ ಆ ಕರ್ಮ ಫಲ ಏನಿದೆ ಆ ಫಲ ನಿನ್ನ ಅಧೀನ ಹರಿಯೇ, ನೀನೇ ಉದ್ಧಾರ ಮಾಡುವಂತ ಯಾರು ಚಿಂತನೆ ಮಾಡುತ್ತಾರೆ, ಕರ್ಮದೊಳಗೆ ಕರ್ಮ ನಾಮಕನಾದ ನೀನಿದ್ದೀಯ ಎಂಬ ಚಿಂತನೆ ಮಾಡುತ್ತಾರೆ ಅವರಿಗೆ ಸದಾ ಆ ಕರ್ಮದ ಫಲ ಏನು ಮಾಡುತ್ತೆ, ನೀಚ ಜನ್ಮಗಳನ್ನು ಕೊಡುವ ಕರ್ಮದ ಫಲಗಳು ತುಂಬಾ ಇರುತ್ತೆ ನಮಗೆ. ಒಬ್ಬ ಋಷಿ ತುಂಬಾ ಅಧ್ಯಯನ ಮಾಡಿಕೊಂಡು ತಪಸ್ಸನ್ನ ಮಾಡುವಂಥವ ಕೂಡ ಒಂದು ನಿಮಿಷದಲ್ಲಿ 10 ಜನ್ಮಗಳು ಬರುವಷ್ಟು ಪಾಪ ಮಾಡುತ್ತಾನೆ ಅಂತ ಶಾಸ್ತ್ರವೇ ಹೇಳುತ್ತೆ. ಅಂತಹ ಕಾಲಕ್ಕೆ ನಮ್ಮ ಪರಿಸ್ಥಿತಿ ಏನು? ಅದಕ್ಕೆ ಇವೆಲ್ಲ ಹೋಗಬೇಕಾದರೆ ಒಂದೇ ಒಂದು ರಾಜಮಾರ್ಗ, ಶ್ರೀಹರಿಯ ಪಾದದಲ್ಲೇ ಮನಸ್ಸಿಡಬೇಕು. ಆ ರೂಪ ಎಂತಹದ್ದು ಅಂದ್ರೆ ನಮ್ಮ ಕರ್ಮಗಳಲ್ಲಿ ಹುಟ್ಟಿ ಬರುವ ಅನಂತ ಭಗವದ್ ರೂಪಗಳು. ಆ ರೂಪಗಳ ಪರಿಚಯ ನಮಗಿಲ್ಲ, ಆ ರೂಪ ಹೇಗಿರುತ್ತೋ ಗೊತ್ತಿಲ್ಲ, ಆ ರೂಪದ ಹೆಸರು ಗೊತ್ತಿಲ್ಲ, ಗುಣಗಳು ಗೊತ್ತಿಲ್ಲ. ಇಷ್ಟೇ, ನಮ್ಮ ಕರ್ಮಗಳಲ್ಲಿ ಕರ್ಮ ನಾಮಕ ಭಗವದ್ ರೂಪಗಳು ಹುಟ್ಟಿ ಬರ್ತಾ ಇವೆ. ಅವನ್ನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಹರೇ ಈ ಎಲ್ಲಾ ಕರ್ಮಗಳು ನಿನ್ನ ಅಧೀನ, ನೀನೇ ನನ್ನ ಉದ್ಧಾರ ಮಾಡಬೇಕು ಅಂತ ಭಗವಂತನಲ್ಲಿ ಚಿಂತನೆ ಮಾಡಬೇಕು. ನನ್ನ ಕರ್ಮಗಳಿಂದ ಆ ಕರ್ಮದೊಳಗೆ ಕರ್ಮ ನಾಮಕನಾಗಿ ನೀನೇ ಹೊರಬರ್ತಾ ಇದ್ದೀಯಾ ಎಂಬ ಚಿಂತನೆ ಯಾರು ಮಾಡುತ್ತಾರೆ ಅವರಿಗೆ ಕರ್ಮ ಬಂಧನದ ಒಂದು ಪ್ರಭಾವ ಇಲ್ಲ ಅಂತ ತಿಳಿಸಿಕೊಟ್ಟಿದ್ದಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣೆ.